ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯದ ಸಮಗ್ರತೆಯಿಂದ ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಸುವ ಅಗತ್ಯವಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ಕ್ರೊಯೇಷ್ಯಾ ಭೇಟಿ, ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಹೊಸ ಅಧ್ಯಾಯ ಆರಂಭ. ಕಾನೂನು, ವಾಣಿಜ್ಯ ಮತ್ತು ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಭಾರತೀಯ ಪ್ರಮಾಣಿತ ಸಮಯ, ಐಎಫ್ಟಿ ಬಳಕೆ ಶೀಘ್ರದಲ್ಲೇ ಕಡ್ಡಾಯ. ದೇಶದ ರಾಷ್ಟೀಯ ಹೆದ್ದಾರಿಗಳಲ್ಲಿ ವಾರ್ಷಿಕ ಟೋಲ್ ಪಾಸ್ ಆಗಸ್ಟ್ 15ರಿಂದ ಜಾರಿ. ವಾರ್ತೆಗಳ ವಿವರ: ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ಬಲಪಡಿಸುವುದರ ಜೊತೆಗೆ ಖಾಸಗಿ ವಲಯದ ಪರಿಣತಿಯನ್ನು ಸಮಗ್ರಗೊಳಿಸುವ ಮೂಲಕ ದೇಶದ ರಕ್ಷಣಾ ಸಾಮರ್ಥ್ಯಗಳನ್ನು ವೃದ್ಧಿಸುವ ಅಗತ್ಯವಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಖಾಸಗಿ ಉದ್ಯಮಗಳನ್ನು ರಕ್ಷಣಾ ಉತ್ಪಾದನಾ ವಲಯಕ್ಕೆ ಸೇರಿಸುವ ಮೂಲಕ ದೇಶವು ಸ್ಥಳೀಕರಣದ ಯತ್ನಗಳನ್ನು ವೇಗವನ್ನಾಗಿ ಮಾಡಬಹುದು ಮತ್ತು ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗಿ ಸ್ಥಾಪಿಸಿಕೊಳ್ಳಬಹುದು ಎಂದು ಅವರು ಹೇಳಿದ್ದಾರೆ. ಇಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಅವರು ಭಾರತೀಯ ಕಾರ್ಪೊರೇಟ್ ಕಾನೂನು ಸೇವೆ, ರಕ್ಷಣಾ ವಿಮಾನೋದ್ಯಮ ಗುಣಮಟ್ಟ ಖಾತರಿ ಸೇವೆ ಹಾಗೂ ಕೇಂದ್ರ ಕಾರ್ಮಿಕ ಸೇವೆಯ ಪ್ರಶಿಕ್ಷಣಾರ್ಥಿ ಅಧಿಕಾರಿಗಳನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ, ಈ ಅಧಿಕಾರಿಗಳು ಸಾರ್ವಜನಿಕ ಸೇವೆಯ ಪಯಣ ಆರಂಭಿಸುತ್ತಿರುವಾಗ ತಮ್ಮ ತೀರ್ಮಾನಗಳು ಮತ್ತು ಕ್ರಮಗಳು ಜನಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ಎಂಬುದನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ರೊಯೇಷ್ಯಾದ ಜಾಗ್ರೆಬ್ ನಗರಕ್ಕೆ ಆಗಮಿಸಿದ್ದಾರೆ. ಇದು ಭಾರತೀಯ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ನೀಡುತ್ತಿರುವ ಮೊದಲ ಐತಿಹಾಸಿಕ ಭೇಟಿಯಾಗಿದ್ದು, ಭಾರತ ಕ್ರೊಯೇಷ್ಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಲಿದೆ. ಈ ಭೇಟಿ ತಂತ್ರಾತ್ಮಕ ಸಹಕಾರವನ್ನು ಗಾಢಗೊಳಿಸುವ ನಿರೀಕ್ಷೆ ಇದ್ದು, ಎರಡೂ ದೇಶಗಳ ನಡುವಿನ ನಿಯೋಗ ಮಟ್ಟದ ಮಾತುಕತೆಗಳು, ಪ್ರಮುಖ ಕ್ಷೇತ್ರಗಳಲ್ಲಿ ಒಪ್ಪಂದಗಳು ಹಾಗೂ ಸಾಂಸ್ಕೃತಿಕ ಸಹಕಾರದ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಈ ಭೇಟಿಯ ಸಂದರ್ಭದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃಷಿ, ಶಿಕ್ಷಣ ಹಾಗೂ ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ಕ್ರೊಯೇಷ್ಯಾ ಸಹಿ ಹಾಕಲಿವೆ. ಕೃಷಿ ಸಂಬಂಧಿತ ಸಮಗ್ರ ಒಪ್ಪಂದವು 30 ಪ್ರಮುಖ ಕ್ಷೇತ್ರಗಳನ್ನು ಒಳಗೊಂಡಿರಲಿದೆ. ಭಾರತವು ಶೀಘ್ರದಲ್ಲೇ ಎಲ್ಲಾ ಕಾನೂನು, ವಾಣಿಜ್ಯ ಮತ್ತು ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಭಾರತೀಯ ಪ್ರಮಾಣಿತ ಸಮಯ, ಐಎಫ್ಟಿ ಬಳಕೆಯನ್ನು ಕಡ್ಡಾಯಗೊಳಿಸಲಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಸಮಯ ಪ್ರಸರಣದ ಕುರಿತಾದ ದುಂಡುಮೇಜಿನ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ಅವರು, ಕಾನೂನು ಮಾಪನಶಾಸ್ತ್ರ ಕಾಯ್ದೆಯಡಿಯಲ್ಲಿ ಶೀಘ್ರದಲ್ಲಿ ನಿಯಮಗಳನ್ನು ತಿಳಿಸಲಾಗುವುದು, ಸಿಎಸ್ಐಆರ್, ಎನ್ಪಿಎಲ್ ಮತ್ತು ಇಸ್ರೋ ಸಹಯೋಗದೊಂದಿಗೆ ಜಾರಿಗೆ ತರಲಾಗುತ್ತಿರುವ ಸಮಯ ಪ್ರಸರಣ ಯೋಜನೆಯ ಕಾರ್ಯತಂತ್ರದ ಮಹತ್ವವನ್ನು ಒತ್ತಿ ಹೇಳಿದರು. ಉಪಕ್ರಮವು ವಿಧಿವಿಜ್ಞಾನ ತನಿಖೆಗಳನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಸೈಬರ್ ಆಡಿಟ್ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಭಾರತದ ಡಿಜಿಟಲ್ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದರು. ಹಣಕಾಸು ಮಾರುಕಟ್ಟೆಗಳು, ವಿದ್ಯುತ್ ಕ್ರೆಡಿಟ್ಗಳು, ದೂರಸಂಪರ್ಕ, ಸಾರಿಗೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಐಎಫ್ಟಿಯ ನಿಖರ ಮತ್ತು ಏಕರೂಪದ ಪ್ರಸರಣವು ನ್ಯಾಯಸಮ್ಮತತೆ, ನಿಖರತೆ ಮತ್ತು ರಾಷ್ಟೀಯ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಎಂದು ಸಚಿವರು ಒತ್ತಿ ಹೇಳಿದರು. ದೇಶದ ರಾಷ್ಟೀಯ ಹೆದ್ದಾರಿಗಳಲ್ಲಿ ಸುಗಮ ಹಾಗೂ ಕಡಿಮೆ ವೆಚ್ಚದ ಪ್ರಯಾಣಕ್ಕೆ ಸರ್ಕಾರವು ಈ ವರ್ಷದ ಆಗಸ್ಟ್ 15ರಿಂದ ಫಾಸ್ಟ್ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸ್ ಅನ್ನು 3,000 ರೂಪಾಯಿ ದರದಲ್ಲಿ ಪರಿಚಯಿಸಲಿದೆ. ಈ ಪಾಸ್ ಸಕ್ರಿಯಗೊಳ್ಳುವ ದಿನಾಂಕದಿಂದ 1 ವರ್ಷ ಅಥವಾ ಗರಿಷ್ಠ 200 ಪ್ರಯಾಣಗಳವರೆಗೆ ಮಾನ್ಯವಾಗಿರುತ್ತದೆ. ಈ ಪಾಸ್ ಅನ್ನು ಖಾಸಗಿ ಕಾರುಗಳು, ಜೀಪ್ಗಳು ಮತ್ತು ವ್ಯಾನ್ಗಳಿಗೆ ಮಾತ್ರ ನೀಡಲಾಗುತ್ತಿದ್ದು, ವಾಣಿಜ್ಯ ವಾಹನಗಳಿಗೆ ಅನ್ವಯಿಸುವುದಿಲ್ಲ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಮ್ಮ ಸಾಮಾಜಿಕ ಜಾಲತಾಣ ಪೋಸ್ಟ್ನಲ್ಲಿ, ಇದು ರಾಷ್ಟೀಯ ಹೆದ್ದಾರಿಗಳಲ್ಲಿ ತೊಂದರೆ ರಹಿತ ಪ್ರಯಾಣದತ್ತ ಪರಿವರ್ತನಾ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಕ್ರೊಯೇಷ್ಯಾ ಭಾರತದಿಂದ 1,000 ಮೈಲುಗಳಷ್ಟು ದೂರದಲ್ಲಿ ಇರಬಹುದು, ಆದರೆ ಭಾರತೀಯ ಸದ್ಭಾವನೆ ಮತ್ತು ಸಂಸ್ಕೃತಿಯ ಹೆಜ್ಜೆ ಗುರುತು ಮತ್ತು ಮೆಚ್ಚುಗೆ ಕ್ರೊಯೇಷ್ಯಾದಲ್ಲಿ ವ್ಯಾಪಕವಾಗಿ ಹರಡಿರುವುದನ್ನು ಕಾಣಬಹುದು. ಕ್ರೊಯೇಷ್ಯಾದ ಭಾರತೀಯ ರಾಯಭಾರಿ ಅರುಣ್ ಗೊಗೋಯ್, ಕ್ರೊಯೇಷ್ಯನ್ನರು ಭಾರತದ ಬಗ್ಗೆ ಅಪಾರ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಹೊಂದಿದ್ದಾರೆ ಎಂದು ಹೇಳಿದರು. ಪ್ರಧಾನಿಯವರ ಭೇಟಿಯೊಂದಿಗೆ ಜನರ ನಡುವಿನ ಸಂಪರ್ಕ ಸುಧಾರಿಸುತ್ತದೆ ಮತ್ತು ಎರಡೂ ದೇಶಗಳ ಜನರು ಆರ್ಥಿಕ ಮತ್ತು ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ರಂಗಗಳಲ್ಲಿ ಲಾಭ ಪಡೆಯುತ್ತಾರೆ. ಕ್ರೊಯೇಷ್ಯಾದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಯೋಗವನ್ನು ಅಭ್ಯಾಸ ಮಾಡುತ್ತಾರೆ ಎಂದು ಅವರು ಹೇಳಿದರು. ಕನಿಷ್ಠ 10,000 ಕ್ರೊಯೇಷ್ಯನ್ನರು ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಕ್ರೊಯೇಷ್ಯಾದಲ್ಲಿ 250 ಯೋಗ ಕೇಂದ್ರಗಳು ಮತ್ತು 25 ಆಯುರ್ವೇದ ಕೇಂದ್ರಗಳು ಇವೆ ಎಂದು ಅವರು ಹೇಳಿದರು.
Visit by Honorable Prime Minister Shri Narendra Modi is a huge thing because it's putting Croatia on the global map. So this is the first visit to Balkans that now India is focusing on Balkans in its foreign policy. So the whole region gets a big boost. With this visit, the bonding which is likely to develop between the two prime ministers and resultantly amongst the people of two countries. So this is going to put our relations in all spheres on a different trajectory, the fruits of which will be visible in the decades to come.
ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಂಬಿಕೆ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU ಬೆಂಗಳೂರು, ಇನ್ಸ್ಟಾಗ್ರಾಂನ RNU ಬೆಂಗಳೂರು ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ.
ಕಳೆದ 10 ವರ್ಷಗಳಲ್ಲಿ ಬಾಕಿ ಉಳಿದಿರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರವು ದೃಢವಾದ ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಎನ್ಡಿಎ ಸರ್ಕಾರ 11 ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 11 ವರ್ಷಗಳಲ್ಲಿ ನಡೆದ ಆಡಳಿತ ಸುಧಾರಣೆಗಳು ಆಡಳಿತಕ್ಕೆ ಮಾತ್ರ ಸೀಮಿತವಾಗಿರದೆ ದೂರಗಾಮಿ ಪರಿಣಾಮಗಳನ್ನು ಬೀರಿವೆ. ತಂತ್ರಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಜೀವನವನ್ನು ಸುಲಭಗೊಳಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ.
जितने भी प्रशासनिक सुधार पिछले 11 वर्षों में हुए वो केवल गवर्नेंस तक सीमित नहीं रहे, उनका बहुत दूरगामी प्रभाव रहा सामाजिक आर्थिक भी. इसी तरह से उनके पीछे टेक्नोलॉजी का भरपूर इस्तेमाल करते हुए ईज ऑफ लिविंग, ईज ऑफ गवर्नेंस का प्रयास रहा. मोदी जी ने प्रधानमंत्री बनते ही मैक्सिमम गवर्नर मिनिमम गवर्नमेंट का हमें मंत्र दिया और ये भी लोगों को आश्वस्त किया कि समाज के वो वर्ग जिनको लगता है कि शायद उनके साथ पूरा न्याय नहीं हुआ या जो वंचित रह गए उनकी चिंता की जाएगी.
ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಇಂದು ರಾತ್ರಿ 8:00-8:30 ಗರ್ಭಿಣಿಯರಿಗೆ ಯೋಗ ಎಂಬ ವಿಶೇಷ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಯೋಗ ತರಬೇತುದಾರರಾದ ಸಿ ಅಂಬಿಕಾ ಭಾಗವಹಿಸಲಿದ್ದು ಸಂದರ್ಶನವನ್ನು ಹಿರಿಯ ಪತ್ರಕರ್ತ ನಂಜುಂಡಪ್ಪ ವಿ ನಡೆಸಿಕೊಡಲಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ 6ನೇ ದಿನಕ್ಕೆ ತಲುಪಿದ್ದು ಕ್ಷಿಪಣಿ ದಾಳಿ ಹಾಗೂ ವಾಯುದಾಳಿಗಳು ಮುಂದುವರೆದ ಹಿನ್ನೆಲೆಯಲ್ಲಿ ಯುದ್ದದ ಭೀತಿ ಆವರಿಸಿದೆ. ಇಸ್ರೇಲ್ ಟೆಹರಾನ್ನಲ್ಲಿರುವ ಸೆಂಟ್ರಿಫ್ಯೂಜ್ ಹಾಗೂ ಶಸ್ತಾಸ್ತ ನಿರ್ಮಾಣ ಕೇಂದ್ರಗಳ ಮೇಲೆ ದಾಳಿ ನಡೆಸಿದ ಬೆನ್ನಲ್ಲೇ ತೀವ್ರ ಸ್ಫೋಟಗಳು ಸಂಭವಿಸಿದವು. ಇರಾನ್ ಇಸ್ರೇಲ್ ಕಡೆಗೆ ಹೈಪರ್ ಸಾನಿಕ್ ಫತ್ತಾಹ್ ಕ್ಷಿಪಣಿಯನ್ನು ಒಳಗೊಂಡಂತೆ ಮತ್ತಷ್ಟು ಕ್ಷಿಪಣಿಗಳನ್ನು ಉಡಾಯಿಸಿದೆ. ಇಸ್ರೇಲ್ ಸೇನೆ ಈ ದಾಳಿಗಳಲ್ಲಿ 50ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳನ್ನು ಬಳಸಿ ಹಲವು ಉದ್ದಿಮೆಗಳನ್ನು ಗುರಿಯಾಗಿಸಿದೆ ಎಂದು ತಿಳಿಸಿದೆ. ಕಳೆದ 5 ದಿನಗಳಲ್ಲಿ ಐಟಿಎಫ್ ಇರಾನ್ನಲ್ಲಿ 1,100 ಸ್ಥಳಗಳ ಮೇಲೆ ದಾಳಿ ಮಾಡಿದೆ ಎಂದು ಇಸ್ರೇಲಿ ಮಿಲಿಟರಿ ವಕ್ತಾರ ಎಫಿ ಡೆಫ್ರಿನ್ ಹೇಳಿದ್ದಾರೆ. ಇದೇ 21ರಂದು ಪ್ರಪಂಚದಾದ್ಯಂತ 11ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುವುದು. ಪ್ರಾಚೀನ ಭಾರತೀಯ ಸಂಪ್ರದಾಯದಿಂದ ಜಾಗತಿಕ ಆಂದೋಲನಕ್ಕೆ ಯೋಗದ ವಿಕಸನದ ಕುರಿತು ಆಕಾಶವಾಣಿ ನ್ಯೂಸ್ ವಿಶೇಷ ಸಂಚಿಕೆ ಪ್ರಸಾರ ಮಾಡುತ್ತಿದೆ. ಯೋಗದ ಇತಿಹಾಸವು ಭಾರತದ ಪ್ರಾಚೀನ ನಾಗರಿಕತೆಯಲ್ಲಿ ಆಳವಾಗಿ ಬೇರೂರಿದೆ. ಇದು ಆರಂಭಿಕ ಸಿಂಧೂ ಸರಸ್ವತಿ ಕಣಿವೆ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕ ಅಭ್ಯಾಸವಾಗಿ ಪ್ರಾರಂಭವಾಯಿತು ಮತ್ತು ಕ್ರಮೇಣ ಸ್ವಯಂ ಸಾಕ್ಷಾತ್ಕಾರದ ಕಡೆಗೆ ಶಿಸ್ತಿನ ಮಾರ್ಗವಾಗಿ ವಿಕಸನಗೊಂಡಿತು. ಅನೇಕ ವರ್ಷಗಳವರೆಗೆ ವಿದ್ವಾಂಸರು ಯೋಗವು ಕ್ರಿಸ್ತಪೂರ್ವ 500ರ ಸುಮಾರಿಗೆ ಬೌದ್ಧ ಧರ್ಮದ ಉದಯದ ಸಮಯದಲ್ಲಿ ಹುಟ್ಟಿಕೊಂಡಿತು ಎಂದು ನಂಬಿದ್ದರು. ಆದಾಗ್ಯೂ ಸಿಂಧೂ ಸರಸ್ವತಿ ಕಣಿವೆ ನಾಗರಿಕತೆಯ ಪುರಾತತ್ವಶಾಸ್ತ್ರದ ಸಂಶೋಧನೆಗಳು ಯೋಗವು ಹೆಚ್ಚು ಹಳೆಯದು ಎಂದು ಸೂಚಿಸುತ್ತವೆ. ಕಾಲಾನಂತರದಲ್ಲಿ ಈ ಅಭ್ಯಾಸ ಶ್ರೀಮಂತ ಶಿಸ್ತಾಗಿ ಅರಳಿತು. ಇದು ವೇದಗಳು, ಉಪನಿಷತ್ತುಗಳು ಮತ್ತು ನಂತರ ಪತಂಜಲಿಯ ಯೋಗ ಸೂತ್ರಗಳಲ್ಲಿ ಸೇರಿಕೊಂಡಿತು. ಮಹಾಭಾರತದ ಯೋಗದ ಆಳವಾದ ಉಲ್ಲೇಖಗಳಿಂದ ಹಿಡಿದು ಸ್ವಾಮಿ ವಿವೇಕಾನಂದ ಮತ್ತು ಬಿಕೆಎಸ್ ಅವರಂತಹ ಮಹಾನ್ ಗುರುಗಳ 19ನೇ ಮತ್ತು 20ನೇ ಶತಮಾನದ ಪುನರುಜ್ಜೀವನದವರೆಗೆ ಪ್ರಾಚೀನ ಸಂಪ್ರದಾಯದಿಂದ ಸಾರ್ವತ್ರಿಕ ಶಿಸ್ತಾಗಿ ರೂಪಾಂತರಗೊಂಡಿದೆ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡುತ್ತಾ ಜೂನ್ 21ನ್ನು ಅಂತಾರಾಷ್ಟೀಯ ಯೋಗ ದಿನವೆಂದು ಪ್ರಸ್ತಾಪಿಸಿದರು. ಈ ಪ್ರಸ್ತಾಪವನ್ನು ಅಗಾಧ ಬೆಂಬಲದೊಂದಿಗೆ ಅಂಗೀಕರಿಸಲಾಯಿತು. ಅಂದಿನಿಂದ ಜೂನ್ 21ನ್ನು ಪ್ರಪಂಚದಾದ್ಯಂತ ಅಂತಾರಾಷ್ಟೀಯ ಯೋಗ ದಿನವೆಂದು ಆಚರಿಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯದ ಸಮಗ್ರತೆಯಿಂದ ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಸುವ ಅಗತ್ಯವಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ಕ್ರೊಯೇಷ್ಯಾ ಭೇಟಿ, ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಹೊಸ ಅಧ್ಯಾಯ ಆರಂಭ. ಕಾನೂನು, ವಾಣಿಜ್ಯ ಮತ್ತು ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಭಾರತೀಯ ಪ್ರಮಾಣಿತ ಸಮಯ, ಐಎಫ್ಟಿ ಬಳಕೆ ಶೀಘ್ರದಲ್ಲೇ ಕಡ್ಡಾಯ ಮತ್ತು ದೇಶದ ರಾಷ್ಟೀಯ ಹೆದ್ದಾರಿಗಳಲ್ಲಿ ವಾರ್ಷಿಕ ಟೋಲ್ಪಾಸ್ 15ನೇ ಜಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.